ವೆಲ್ಕಮ್ ಒನ್ಸ್ ಅಗೇನ್ ಟು ವರ್ಡ್ಸ್ ಆಫ್ ಲೈಫ್.
ಮತ್ತೊಮ್ಮೆ ಜೀವ ವಾಕ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
ಇನ್ ಆವರ್ ಸ್ಟಡಿ ಥ್ರೂ ದ ಬೈಬಲ್ ವಿ ಹ್ಯಾವ್ ರೀಚ್ಡ್ ದ ಗಾಸ್ಪೆಲ್ ಆಫ್ ಜಾನ್.
ನಮ್ಮ ಸತ್ಯವೇದದ ಅಧ್ಯಯನದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆಗೆ ತಲುಪಿದ್ದೇವೆ.
ಅಂಡ್ ಲೆಟ್ಸ್ ಲುಕ್ ಅಟ್ ಜಾನ್ ಚಾಪ್ಟರ್ 7.
ಈಗ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ ನೋಡಿಕೊಳ್ಳೋಣ.
ವಿ ಸಾ ದೇರ್ ಹೌ ಜೀಸಸ್ ಡಿಡ್ ನಾಟ್ ಗೋ ಟು ದ ಫೀಸ್ಟ್ ಬಿಕಾಸ್ ಹಿ ಹ್ಯಾಡ್ ನಾಟ್ ಯೆಟ್ got a clear word from the father.
ಯೇಸು ಅಲ್ಲಿ ಜಾತ್ರೆಗೆ ಹೋಗದೆ ಇರುವಂತದ್ದನ್ನ ನೋಡಿದ್ವಿ, ಯಾಕಂದ್ರೆ ತಂದೆಯಿಂದ ಯೇಸುವಿಗೆ ಸ್ಪಷ್ಟವಾದ ಮಾತು ದೊರಕಿದ್ದಿಲ್ಲ. ಏನು ಅದು? ಆರನೇ ವಚನದಲ್ಲಿದೆ.
And then he got a clear word in verse 10, then he left.
ಹತ್ತನೇ ವಚನದಲ್ಲಿ ಯೇಸುವಿಗೆ ಸ್ಪಷ್ಟವಾದ ಮಾತು ದೊರಕತ್ತೆ, ನಂತರ ಹೋಗ್ತಾರೆ.
So he had told his brothers, I'm not coming.
ಯೇಸು ತಮ್ಮ ಸಹೋದರರಿಗೆ ಹೇಳಿರ್ತಾರೆ, ನಾನು ಬರಲ್ಲ ಅಂತ.
Verse
8. ಎಂಟನೇ ವಚನದಲ್ಲಿ
But he gave the reason in verse 8 is my time has not come, not because I don't want to go.
ಎಂಟನೇ ವಚನದಲ್ಲಿ ಯೇಸು ಕಾರಣ ಹೇಳುತ್ತಾರೆ, ನಾನು ಬರಬಾರದು ಅಂತೇನಿಲ್ಲ, ನನ್ನ ಸಮಯವು ಇನ್ನೂ ಬಂದಿಲ್ಲ ಅಂತ.
We read in verse 1 he didn't go because they were trying to kill him.
ಎಂಟನೇ ವಚನದಲ್ಲಿ ಕಾರಣ ಇದೆ, ಯೇಸು ಯಾಕೆ ಹೋಗ್ತಿರಲಿಲ್ಲ ಅಂತ. ಅಲ್ಲಿ ಯಹೂದ್ಯರು ಆತನನ್ನ ಕೊಲ್ಲಲಿಕ್ಕೆ ನೋಡ್ತಿದ್ರು.
We should go to places where we are at risk of losing our life.
ನಮ್ಮ ಜೀವವನ್ನ ಕಳೆದುಕೊಳ್ಳುವಂತ ಅಪಾಯ ಇತ್ತು ಅಂದ್ರೆ ಆ ಸ್ಥಳಕ್ಕೆ ನಾವು ಹೋಗಬಾರದು.
But 5 minutes later when the father told him to go,
5 nimshad anantara tande helutare hogu embudagi yesuvige,
then he went.
Nantara yesu hogtare.
So even if our life is at risk, if the father tells us to go, we go.
Nama jeevavu apayadallittu andru kuda tande helidru andre naavu hogbekagutte.
That's what we learn from here.
Illi naavu kaliyuvantadu adey agide.
If the father has not told us to go somewhere, then we use our common sense.
Tandeyu namage ondu kade hogabeda anta helidaga naavu nama samanya gnanavanu upayogisutteve.
That's what we see, that Jesus then ignored the risk to his life and went because the father told him.
ಇಲ್ಲಿ ತಂದೆ ಹೇಳಿದ್ದರ ಸಲುವಾಗಿ ಯೇಸು ತಮ್ಮ ಜೀವಕ್ಕಿರುವಂತಹ ಅಪಾಯವನ್ನು ನಿರ್ಲಕ್ಷ್ಯ ಮಾಡಿ
ಹೋಗ್ತಾರೆ.
ಅಲ್ಲಿ ತಂದೆ ಹೇಳಿದ್ದಾರೆ ಅಂದ್ರೆ ಮುಗಿತು, ಯೇಸುವನ್ನ ತಂದೆ ಕಾಳಜಿ ವಹಿಸ್ತಾರೆ ಮತ್ತು ತಂದೆಯ ಜವಾಬ್ದಾರಿ.
Nobody could touch him.
ಯಾರು ಕೂಡ ಯೇಸುವನ್ನ ಮುಟ್ಲಿಕ್ಕೆ ಆಗೋದಿಲ್ಲ.
His time had not come.
ಯಾಕಂದರೆ ಸಮಯವು ಇನ್ನೂ ಬಂದಿಲ್ಲವಾದ್ದರಿಂದ.
Then we read further in verse 37 to 39.
ನಂತರ 37ರಿಂದ 39ನೇ ವಚನ ನೋಡ್ತೇವೆ.
On the last day, the great day of the feast,
ಅದು ಜಾತ್ರೆಯ ಮಹಾದಿವಸವಾದ ಕಡೆ ದಿನ,
he stood there and cried out.
ಯೇಸು ಅಲ್ಲಿ ನಿಂತುಕೊಂಡು ಕೂಗಿ ಹೇಳುತ್ತಾರೆ,
if anyone is thirsty, let him come to me.
ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿ.
Believes in me, from his innermost being rivers of living water will flow.
ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ಹೊಳೆಗಳು ಹರಿಯುವವು ಎಂಬುದಾಗಿ ಯೇಸು ಹೇಳುತ್ತಾರೆ.
Same word, he who believes in me has eternal life.
ಅದೇ ತರನಾದ ಮಾತು, ನನ್ನನ್ನು ನಂಬಿದವನಿಗೆ ನಿತ್ಯ ಜೀವ ದೊರಕುವುದು ಎಂಬುದಾಗಿ.
He who believes in me will also have rivers of living water flowing out of him now.
ಮತ್ತು ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಈಗ.
He who believes in me, his sins are forgiven.
ನನ್ನನ್ನು ನಂಬಿದವನ ಪಾಪಗಳು ಕ್ಷಮಿಸಲ್ಪಡುವವು.
He who believes in me has become a child of God.
ನನ್ನನ್ನು ನಂಬಿದವನು ದೇವರ ಮಗುವಾಗಿ.
Why is it so many people accept all those other promises?
ಯಾಕೆ ಜನರು ಬೇರೆಲ್ಲ ವಾಗ್ದಾನಗಳನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾರೆ?
Such as if you believe in him, you'll be a child of God.
ಆತನನ್ನು ನಂಬಿದರೆ ದೇವರ ಮಗು ಆಗುವಂತದ್ದು.
If you believe in Christ, your sins will be forgiven.
ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ಪಾಪವು ಕ್ಷಮಿಸಲ್ಪಡುವಂತದ್ದು.
If you believe in Christ, you have eternal life.
ನಿತ್ಯ ಜೀವ ದೊರಕುವುದು ಆತನಲ್ಲಿ ನಂಬಿಕೆ ಇಟ್ಟರೆ.
Most believers have no questions with those words.
ಅನೇಕ ವಿಶ್ವಾಸಿಗಳಿಗೆ ಈ ವಚನಗಳಲ್ಲಿ ಪ್ರಶ್ನೆ ಇರೋದಿಲ್ಲ.
But when Jesus says, he who believes in me, from his innermost being rivers of living water will flow.
ಆದರೆ ಯೇಸು ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂಬುದಾಗಿ ಹೇಳಿದಾಗ,
so many believers are so happy even with a dry life.
ಹಾಗಿದ್ದರೂ ಅನೇಕ ವಿಶ್ವಾಸಿಗಳು ಹೇಗೆ ತಮ್ಮ ಒಣಗಿದಂತ ಜೀವಿತದಲ್ಲಿ ಬಹಳ ಸಂತೋಷದಿಂದಿದ್ದಾರೆ.
ಮೋರ್ ದನ್ 95% ಆಫ್ ಬಿಲೀವರ್ಸ್ ವಿ ಕ್ಯಾನ್ ಸೇ ರಿವರ್ಸ್ ಆಫ್ ಲಿವಿಂಗ್ ವಾಟರ್ ಆರ್ ನಾಟ್ ಫ್ಲೋಯಿಂಗ್ ಔಟ್.
ನಾವು ಈ ರೀತಿಯಾಗಿ ಹೇಳಬಹುದು, 95%ಕ್ಕಿಂತ ಹೆಚ್ಚಿನ ವಿಶ್ವಾಸಿಗಳಲ್ಲಿ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತಿಲ್ಲ ಎಂಬುದಾಗಿ.
ಯು ನೋ ವೈ?
ನಿಮಗೆ ಗೊತ್ತಾ ಯಾಕೆ ಅಂತ?
ಬಿಕಾಸ್ ದೇ ಆರ್ ಕಂಟೆಂಟ್ ವಿತ್ ದೇರ್ ಡ್ರೈ ಸ್ಟೇಟ್.
ಅವರು ತಮ್ಮ ಒಣಗಿದಂತ ಸ್ಥಿತಿಯಲ್ಲಿ ತೃಪ್ತರಾಗಿದ್ದಾರೆ.
ಅಂಡ್ ಮೇಬಿ ದಟ್ ಇಸ್ ಯುವರ್ ಕಂಡೀಷನ್.
ಅದು ನಿಮ್ಮ ಸ್ಥಿತಿನೂ ಕೂಡ ಆಗಿರಬಹುದು.
ರಿವರ್ಸ್ ಆಫ್ ಲಿವಿಂಗ್ ವಾಟರ್ ಕ್ಯಾನ್ ಫ್ಲೋ ಔಟ್ ಫ್ರಮ್ ಯು, ಬಟ್ ಯು ಆರ್ ಕ್ವೈಟ್ ಕಂಟೆಂಟ್ ವಿತ್ ಯುವರ್ ಡ್ರೈ ಸ್ಟೇಟ್ ಅಂಡ್ ದಟ್ಸ್ ವೈ ದೇ ನೆವರ್ ಫ್ಲೋ.
ಜೀವಕರವಾದಂತಹ ನೀರಿನ ಹೊಳೆಗಳು ನಿಮ್ಮಲ್ಲೂ ಕೂಡ ಹರಿಯಬಹುದು, ಆದರೆ ನೀವು ನಿಮ್ಮ ಒಣಗಿದಂತ ಜೀವಿತದಲ್ಲಿ ತೃಪ್ತರಾಗಿರುವುದರಿಂದ ಹರಿಯುತ್ತಿಲ್ಲ.
ಐ ಫೌಂಡ್ ಮೈಸೆಲ್ಫ್ ಇನ್ ಎ ವೆರಿ ಡ್ರೈ ಸ್ಟೇಟ್ 2 ಇಯರ್ಸ್ ಆಫ್ಟರ್ ಮೈ ವಾಟರ್ ಬ್ಯಾಪ್ಟಿಸಮ್.
ನನ್ನ ನೀರಿನ ದೀಕ್ಷಾ ಸ್ನಾನದ ನಂತರ 2 ವರ್ಷ ಒಣಗಿದ ಸ್ಥಿತಿಯನ್ನು ನಾನು ಕಂಡುಕೊಂಡೆ.
ಅಂಡ್ ಐ ವಾಸ್ ನಾಟ್ ಹ್ಯಾಪಿ.
ನಾನು ಸಂತೋಷದಾಯಕವಾಗಿರಲಿಲ್ಲ.
ಐ ಸೆಡ್, ಲಾರ್ಡ್, ದಿಸ್ ಇಸ್ ನಾಟ್ your will for me.
Devare, ninna chitta nanagagidalla ande nanu.
Even if 95% of the believers around me are like me.
Nanna suttalliruvanta shekada 95 rashtu vishwasigalu nanna hagidru kuda
dry
onagidante.
I don't want to be like
nan avri tirbardu.
Your word says rivers of living water will flow out from me.
Ninna vakya helutte nanninda jeevakaravada neerina hole hariyutte anta.
I want it in my life.
Nanna jeevitadalli adu beku anta helide.
Then God began to do it in my life.
Nantara devaru nanna jeevitadalli adannu madalu prarambhisidaru.
That's what Jesus said, if anyone is thirsty come to me.
Adakkagi Yesu helidu, yarigadaru neeradike agidare nanna balige bandre anta. ಅಂತ.
ವಿ ಥಿಂಕ್ ದಟ್ ಎನಿಬಡಿ ಕ್ಯಾನ್ ಕಮ್ ಟು ಜೀಸಸ್.
ಯಾರು ಬೇಕಾದರೂ ಯೇಸುವಿನ ಬಳಿ ಬರಬಹುದು ಅನ್ಕೊಳ್ತೀವಿ ನಾವು. ಇಲ್ಲ,
ಹಿ ಸೆಡ್ ಇಫ್ ಯು ಆರ್ ವೇರಿ ಅಂಡ್ ಹೆವಿ ಲೇಡನ್ ಕಮ್ ಟು ಮೀ.
ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿ ಬನ್ನಿರಿ ಅಂತ ಹೇಳ್ತಾರೆ.
ದಟ್ ಮೀನ್ಸ್ ಇಫ್ ಯು ಆರ್ ಸಿಕ್ ಅಂಡ್ ಟೈರ್ಡ್ ಆಫ್ ಯುವರ್ ಡಿಫೀಟೆಡ್ ಲೈಫ್.
ಅದರ ಅರ್ಥ ನಿಮ್ಮ ಸೋಲಿನ ಜೀವಿತದಿಂದ ನೀವು ಬೆಸತ್ ಹೋಗಿದ್ದೀರಾ.
ಇಫ್ ಯು ಆರ್ ಥರ್ಸ್ಟಿ ಫಾರ್ ಅ ಫ್ರೆಶ್ನೆಸ್,
ನಿಮ್ಮ ಜೀವಿತದ ಎಲ್ಲಾ ಸಮಯವೂ ಉಲ್ಲಾಸ ಭರಿತದಿಂದ ಕೂಡಿರಬೇಕು ಎಂಬುವಂತ ವಿಷಯದಲ್ಲಿ ನಿರಾಡಿಕೆ ಹೊಂದಿದ್ದೀರಾ,
ಕಮ್ ಟು ಮೀ.
ಹಾಗಿದ್ರೆ ನನ್ನ ಬಳಿ ಬಂದ್ರೆ.
ಬಟ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಡಿಫೀಟೆಡ್ ಡ್ರೈ ಲೈಫ್, ಡೋಂಟ್ ಕಮ್ ಟು ಮೀ.
ಆದರೆ ನಿಮ್ಮ ಸೋಲಿನ ಮತ್ತು ಒಣಗಿದ ಜೀವಿತದಲ್ಲಿ ತೃಪ್ತರಾಗಿದ್ರೆ ನನ್ನ ಬಳಿ ಬರಬೇಡ್ರಿ. ಎಲ್ಲಿದ್ರೂ ಅಲ್ಲೇ ಇರಿ ಅಂತ ಹೇಳ್ತಾರೆ.
ದಿಸ್ ಇಸ್ ದ ರೀಸನ್ ವೈ 95% ಆಫ್ ಬಿಲೀವರ್ಸ್ ನೆವರ್ ಕಮ್ ಟು ದ ಟೈಪ್ ಆಫ್ ಲೈಫ್ ಜೀಸಸ್ ವಾಂಟ್ಸ್ ದೆಮ್ ಟು ಲಿವ್ ಆನ್ ಅರ್ಥ್.
ಅದಕ್ಕಾಗಿ 95% ವಿಶ್ವಾಸಿಗಳು ಭೂಲೋಕದಲ್ಲಿ ಯೇಸು ಬಯಸಿದಂತ ಜೀವಿತಕ್ಕೆ ಬರೋದಿಲ್ಲ.
Even if some of them get to heaven,
ಕೆಲವರು ಪರಲೋಕಕ್ಕೂ ಕೂಡ ಹೋಗಬಹುದು.
They're going to spend an eternity in regret in heaven because they didn't live the way God wanted them to live on earth.
ಅವರು ಭೂಲೋಕದಲ್ಲಿ ದೇವರು ಬಯಸಿದಂತ ಜೀವಿತವನ್ನ ಜೀವಿಸದೇ ಇರೋದ್ರಿಂದ ಪರಲೋಕದ ನಿತ್ಯತ್ವದಲ್ಲಿ ಕೊರಗನ ಅನುಭವಿಸುತ್ತಾರೆ.
We have millions of years to live in heaven.
ನಾವು ಪರಲೋಕದಲ್ಲಿ ಬಹಳಷ್ಟು ವರ್ಷ ಜೀವಿಸಬೇಕಾಗುತ್ತದೆ. ಆದರೆ
70 to 100 years to live on earth.
70 ರಿಂದ 100 ವರ್ಷ ಮಾತ್ರ ಈ ಲೋಕದಲ್ಲಿ ಇರ್ತೇವೆ.
At the most,
ಇನ್ನು ಹೆಚ್ಚಾಗಿರಬಹುದು.
Some even less than that.
ಅದಕ್ಕಿಂತ ಕಡಿಮೆ ಇರಬಹುದು ಕೆಲವರದು.
How we live here is very important.
ಇಲ್ಲಿ ನಾವು ಹೇಗೆ ಜೀವಿಸ್ತೀವಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ.
And we can't change it once we leave.
ನಾವು ಇಹಲೋಕವನ್ನ ಬಿಟ್ಟ ನಂತರ ಬದಲಾಯಿಸಲು ಆಗೋದಿಲ್ಲ.
Make sure that the promises of scripture are fulfilled in your life.
ನಿಮ್ಮ ಜೀವಿತದಲ್ಲಿ ಸತ್ಯವೇದದಲ್ಲಿನ ವಾಗ್ದಾನಗಳು ನೆರವೇರಿದೆಯಾ ಎಂಬುದನ್ನು ನಿಶ್ಚಯಪಡಿಸಿಕೊಳ್ಳಿ.
John chapter 8.
ಯೋಹಾನ 8ನೇ ಅಧ್ಯಾಯದಲ್ಲಿ.
We read that beautiful story of the woman caught in adultery.
ನಾವು ಓದುತ್ತೇವೆ ಒಬ್ಬ ಹೆಂಗಸು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಸುಂದರ ಕಥೆಯನ್ನ.
And when the people brought this woman, it was just in order to try and, you know, provoke Jesus to say something.
ಜನರು ಆಕೆಯನ್ನ ಯೇಸುವಿನ ಬಳಿ ಕರೆತರುತ್ತಾರೆ ಯಾಕೆಂದ್ರೆ ಯೇಸು ಏನಾದರೂ ಹೇಳಲಿ ಅಂತ ಕೆರಳಿಸಲು.
If he had said no, don't kill her,
ಆಕೆಯನ್ನ ಕೊಲ್ಲಬೇಡ್ರಿ ಅಂತ ಯೇಸು ಹೇಳಿದ್ರೆ,
then they could have said, see, he doesn't obey the law of Moses.
ಆಗ ಅವರು ಹೇಳ್ತಿದ್ರು ನೋಡ್ರಿ ಯೇಸು ಮೋಶೆ ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಲಿಲ್ಲ ಅಂತ.
Verse 5, the law, Moses commanded such women to be
stoned. ಇಂಥವರಿಗೆ ಕಲ್ಲೆಸೆದು ಕೊಲ್ಲಬೇಕು ಅಂತ ಮೋಶೆ ಆಜ್ಞಾಪಿಸಿರುವುದು ಐದನೇ ವಚನದಲ್ಲಿ.
They were trying to prove to the crowd, this Jesus doesn't follow Moses.
ಯೇಸು ಮೋಶೆಯನ್ನ ಹಿಂಬಾಲಿಸುತ್ತಿಲ್ಲ ಎಂದು ಜನರಿಗೆ ರುಜುವಾತು ಪಡಿಸಲು ಪ್ರಯತ್ನಿಸಿದ್ರು ಅವರು.
If he had said, okay, stone her,
ಆಕೆಯನ್ನ ಕಲ್ಲೆಸೆದು ಕೊಲ್ರಿ ಅಂತ ಯೇಸು ಹೇಳಿದ್ರೆ,
they would have said to the people, see, he is not as compassionate as you think.
ಆಗ ಅವರು ಜನರಿಗೆ ಹೇಳ್ತಿದ್ರು ನೀವು ಯೋಚಿಸಿದ ಪ್ರಕಾರ ಯೇಸು ದಯೆಯನ್ನು ಹೊಂದಿಲ್ಲ ನೋಡ್ರಿ ಅಂತ.
There are Christians today like
ಇಂದು ಕ್ರೈಸ್ತರ ಆ ರೀತಿ ಇದ್ದಾರೆ,
waiting to catch us in something.
ಯಾವುದರಲ್ಲಾದರೂ ನಮ್ಮನ್ನು ಹಿಡಿಯಲು ಕಾಯ್ತಿರ್ತಾರೆ.
Whatever we do,
ನಾವೇನೇ ಮಾಡಿದ್ರೂ
find some fault with us.
ಅದರಲ್ಲಿ ತಪ್ಪನ್ನ ಕಂಡಿಡಿತಾರೆ.
But see how God's wisdom is superior.
ಮನುಷ್ಯನ ಜ್ಞಾನಕ್ಕಿಂತ ದೇವರ ಜ್ಞಾನವು ಎಷ್ಟು ಶ್ರೇಷ್ಠವಾಗಿದೆ ಎಂಬುದನ್ನು ನೋಡ್ರಿ.
Fine, whoever is not committed a sin can throw the first.
ಯೇಸು ಹೇಳ್ತಾರೆ ಯಾರು ಪಾಪವನ್ನು ಮಾಡಿಲ್ಲಲ್ಲ ಅವರು ಮೊದಲು ಕಲ್ಲಿಸಿರಿ ಅಂತ. ಎಂತಹ ಮಾತದು.
See, that type of wisdom God has promised to give us.
ಅಂತಹ ಜ್ಞಾನವನ್ನ ನಮಗೂ ಕೊಡುತ್ತೇನೆ ಎಂಬುದ ದೇವರು ವಾಗ್ದಾನ ಮಾಡಿದ್ದಾರೆ.
Similar situation.
ಅಂತಹ ಪರಿಸ್ಥಿತಿಯಲ್ಲಿ
I have found that in many situations.
ಅನೇಕ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಕಂಡುಕೊಂಡಿದ್ದೇನೆ.
Trust God to give us the same wisdom he gave to Jesus to give such answers.
ಅಂತಹ ಉತ್ತರವನ್ನ ಹೇಳಲು ದೇವರು ಯೇಸುವಿಗೆ ಕೊಟ್ಟಂತ ಜ್ಞಾನವನ್ನು ನಮಗೂ ಕೊಡುತ್ತಾರೆ ಅಂತ ಕರ್ತನಲ್ಲಿ ಭರವಸೆ ಇಡಬೇಕು.
Depend on your human cleverness, you'll never have such answers.
ನೀವು ಮಾನವನ ತರ್ಕವನ್ನು ಹೊಂದಿದ್ರೆ ಅಂತಹ ಉತ್ತರವನ್ನು ದೊರಕಿಸಿಕೊಳ್ಳಲಾಗುವುದಿಲ್ಲ.
It says when they heard this word of Jesus they all left.
ಇಲ್ಲಿ ಹೇಳಿದೆ ಯೇಸುವಿನ ಈ ಮಾತನ್ನ ಕೇಳಿಸಿಕೊಂಡ ಎಲ್ಲರೂ ಹೊರಟರು.
To see that the older people left first.
ಮೊದಲು ಹಿರಿಯರು ಹೋದ್ರು ಎಂಬುದಾಗಿ ಓದುವಂತದ್ದು ಆಸಕ್ತಿಕರ ವಿಷಯ.
Somebody had decided to take a stone.
ಒಂದು ವೇಳೆ ಯಾರಾದರೂ ಕಲ್ಲನ್ನು ತೆಗೆದುಕೊಳ್ಳಲು ನಿರ್ಧರಿಸಿದ್ರೆ,
he was afraid that Jesus would make a complete list of all his sins.
ಅವರಿಗೆ ಭಯ ಇರುತ್ತಿತ್ತು ಯೇಸು ಅವರ ಪಾಪದ ಪಟ್ಟಿಯನ್ನೆಲ್ಲ ಇಡುತ್ತಿದ್ರು ಎಂಬುದಾಗಿ.
Better keep quiet and go. I don't want people to see my private life.
ಜನರು ನನ್ನ ಖಾಸಗಿ ಜೀವಿತ ನೋಡೋದು ಬೇಡ, ಸುಮ್ಮನೆ ಹೋಗೋದು ಒಳ್ಳೇದು ಅಂತ ಎಲ್ಲ ಹೊರಟೋದ್ರು.
Nobody can stand before.
ಯಾರು ಯೇಸುವಿನ ಎದುರುಗಡೆ ನಿಲ್ಲಕ್ಕೆ ಆಗ್ತಿದ್ದಿಲ್ಲ.
Pretend that he's got no sin.
ಪಾಪವಿಲ್ಲ ಎಂಬುದಾಗಿ ನಟಿಸಲು ಕೂಡ ಆಗ್ತಿದ್ದಿಲ್ಲ.
There was only one person left.
ಒಬ್ಬ ವ್ಯಕ್ತಿ ಮಾತ್ರ ಉಳ್ಕೊಂಡ್ರಲ್ಲಿ.
Qualified to throw the stone.
ಕಲ್ಲನ್ನು ಎಸೆಯಲು ಅರ್ಹ ವ್ಯಕ್ತಿ ಅವರು, ಪಾಪವೇ ಇಲ್ಲದಂತವರು. ಅದು ಯೇಸು.
But he is the one who doesn't have any stones in his hand.
ಆತನ ಕೈಯಲ್ಲಿ ಕಲ್ಲಿರಲಿಲ್ಲ.
Do you know that Jesus has no desire to throw stones at people?
ನಿಮಗಿದು ಗೊತ್ತ ಜನರ ಬಳಿಗೆ ಕಲ್ಲನ್ನು ಎಸೆಯುವಂತ ಬಯಕೆ ಯೇಸುವಿಗಿಲ್ಲ ಅಂತ. ವಿಶ್ವಾಸಿಗಳು ಒಬ್ಬರಿಗೊಬ್ಬರು ಕಲ್ಲನ್ನು ಎಸೆದುಕೊಳ್ಳುತ್ತಾರೆ, ಯೇಸು ಹಾಗೆ ಮಾಡೋದಿಲ್ಲ. ಆತನ ಕೈಯಲ್ಲಿ ಕಲ್ಲಿಲ್ಲ, ಆತನಲ್ಲಿ ಕ್ಷಮಾಪಣೆ ಮಾತ್ರ ಇತ್ತು.
The woman has no one condemned.
ಯೇಸು ಸ್ತ್ರೀ ಕೇಳ್ತಾರೆ ಯಾರು ನಿನಗೆ ಶಿಕ್ಷೆ ವಿಧಿಸಲಿಲ್ವ ಅಂತ. ಇಲ್ಲ ಅಂತ ಹೇಳ್ತಾಳೆ ಆಕೆ.
I don't condemn you.
ನಾನು ಕೂಡ ನಿನಗೆ ಶಿಕ್ಷೆ ವಿಧಿಸೋದಿಲ್ಲ ಅಂತ ಹೇಳ್ತಾರೆ. ಆದರೆ
that doesn't mean your sin was not serious.
ಅದರ ಅರ್ಥ ನಿನ್ನ ಪಾಪವು ಗಂಭೀರವಾದದ್ದಲ್ಲ ಅಂತಲ್ಲ.
Sin was very serious.
ಪಾಪವು ಗಂಭೀರವಾದದ್ದು. ಆದರೆ
I forgive you.
ನಾನು ನಿನಗೆ ಕ್ಷಮಿಸಿದ್ದೀನಿ.
In future don't sin anymore.
ಭವಿಷ್ಯದಲ್ಲಿ ಪಾಪ ಮಾಡಬೇಡ.
Verse 11 is the full gospel.
11ನೇ ವಚನದಲ್ಲಿ ಪೂರ್ತಿ ಸುವಾರ್ತೆ ಇದೆ.
Two things.
ಎರಡು ಸಂಗತಿ.
One.
ಮೊದಲನೆಯದು,
I don't condemn you for your past.
ನೀನು ಹಿಂದೆ ಮಾಡಿದಂತವುಗಳಿಗಾಗಿ ಶಿಕ್ಷಿಸೋದಿಲ್ಲ.
Two.
ಎರಡನೇದು,
In future don't sin anymore.
ಇನ್ನು ಮೇಲೆ ಪಾಪ ಮಾಡಬೇಡ.
If you only preach the first part, you preach only half the gospel.
ನೀವು ಮೊದಲ ಭಾಗವನ್ನು ಮಾತ್ರ ಬೋಧಿಸಿದರೆ ಅರ್ಧ ಸುವಾರ್ತೆ ಸಾರಿದ ಹಾಗೆ.
I would say again, 95% of preaching around the world is only
ನಾನು ಹೇಳೋದೇನಪ್ಪ ಅಂದ್ರೆ ಲೋಕದಲ್ಲಿನ ಶೇಕಡಾ 95% ಬೋಧನೆಯು ಮೊದಲ ಭಾಗವನ್ನು ಮಾತ್ರ
ಜನರು
ನನಗೆ ಯಾವಾಗಲೂ ಕೇಳ್ತಾರೆ ಯಾವಾಗಲೂ ಪಾಪದ ಮೇಲೆ ಜಯ ಅಂತ ಬೋಧಿಸ್ತೀರಿ ಅಂತ
ಟು ರಿಸ್ಟೋರ್ ದ ಬ್ಯಾಲೆನ್ಸ್ ಬಿಕಾಸ್ 5% ಆಫ್ ಪೀಪಲ್ ಓನ್ಲಿ ಆರ್ ಸ್ಪೀಕಿಂಗ್
ಇದರಿಂದ ಸುವಾರ್ತೆಯನ್ನು ಸರಿದೂಗಿಸುತ್ತಿದ್ದೇನೆ ಯಾಕೆಂದ್ರೆ ಶೇಕಡಾ 5% ಜನರು ಮಾತ್ರ ಇದರ ಮೇಲೆ ಬೋಧನೆ ಮಾಡುತ್ತಿದ್ದಾರೆ
Jesus said something very interesting.
ನಂತರ ಇಲ್ಲಿ ಯೇಸು ಆಸಕ್ತಿಕರ ವಿಷಯ ಹೇಳುತ್ತಾರೆ 15ನೇ ವಚನ
He said, you people judge according to the flesh, but I judge nobody.
ನೀವು ಹೊರತೋರಿಕೆ ಪ್ರಕಾರ ತೀರ್ಪು ಮಾಡುತ್ತೀರಿ ನಾನು ಯಾರಿಗೂ ತೀರ್ಪು ಮಾಡೋದಿಲ್ಲ ಅಂತ
Believers can be divided into two categories.
ವಿಶ್ವಾಸಿಗಳು ಎರಡು ಗುಂಪುಗಳಂತೆ ವಿಂಗಡಣೆಗೊಳ್ಳುತ್ತಾರೆ ವಿಶ್ವಾಸಿಗಳು ಅವಿಶ್ವಾಸಿಗಳ ಬಗ್ಗೆ ಮಾತಾಡ್ತಿಲ್ಲ
Unbelievers, they all judge.
ಅವಿಶ್ವಾಸಿಗಳು ಒಬ್ಬರಿಗೊಬ್ಬರನ್ನ ತೀರ್ಪು ಮಾಡ್ಕೊಳ್ತಾನೆ ಇರ್ತಾರೆ ಆದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿ
I would say 95% of believers judge others.
ಶೇಕಡಾ 95% ವಿಶ್ವಾಸಿಗಳು ಮತ್ತೊಬ್ಬರನ್ನ ತೀರ್ಪು ಮಾಡ್ತಾರೆ
less than 5% who can say I don't judge anybody.
ಶೇಕಡಾ 5% ಮಂದಿ ಮಾತ್ರ ಹೇಳುತ್ತಾರೆ ನಾನು ಯಾರನ್ನು ತೀರ್ಪು ಮಾಡೋದಿಲ್ಲ ಅಂತ
Those are the only people following Jesus.
ಅಂತವರು ಮಾತ್ರ ಯೇಸುವನ್ನು ಹಿಂಬಾಲಿಸುವಂತವರು
Many years I have taught people for 30 years at least.
ಅನೇಕ ವರ್ಷಗಳಿಂದ ನಾನು ಜನರಿಗೆ ತಿಳಿ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ನಾನು ಜನರಿಗೆ ಹೇಳ್ತೇನೆ ನೀವು ಕ್ರೈಸ್ತ ಜೀವಿತದಲ್ಲಿ ಬೆಳಿಬೇಕಂದ್ರೆ ಎರಡು ಸಲಹೆಗಳು
ಡೋಂಟ್ ಜಡ್ಜ್
ಯಾರನ್ನು ತೀರ್ಪು ಮಾಡಬೇಡಿ
ನಿಮ್ಮ
ನೀವು ತೀರ್ಪು ಮಾಡ್ಕೊಳ್ರಿ ಅಷ್ಟೇ ಅದನ್ನೇ ಯೇಸು ಹೇಳಿದ್ದು ಯೇಸು ತಮ್ಮನ್ನ ತಾವು ತೀರ್ಪು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಪಾಪನೇ ಮಾಡಿಲ್ಲ ಯೇಸು
ವಿ ನೀಡ್ ಟು ಜಡ್ಜ್ ಅವರ್ಸೆಲ್ಸ್ ಎವ್ರಿ ಡೇ ಬಿಕಾಸ್ ಸೋ ಮಚ್ ಆಫ್ ಸಿನ್
ನಮ್ಮಲ್ಲಿ ಪಾಪವು ಹೆಚ್ಚಿರುವುದರಿಂದ ನಮ್ಮನ್ನ ನಾವು ಪ್ರತಿನಿತ್ಯ ತೀರ್ಪು ಮಾಡ್ಕೊಬೇಕು
ಫಿನಿಶ್ ವಿತ್ ಜಡ್ಜಿಂಗ್ ಅದರ್ಸ್
ನಾವು ಮತ್ತೊಬ್ಬರನ್ನ ತೀರ್ಪು ಮಾಡೋದನ್ನ ನಿಲ್ಲಿಸಬೇಕು
Think of the words of the perfect Jesus.
ಪರಿಪೂರ್ಣನಾದಂತ ಯೇಸುವಿನ ಮಾತನ್ನು ಯೋಚಿಸಿರಿ 15ನೇ ವಚನ
I am not judging anyone
nanu yaranu teerpu maduvudilla
if you want a happy life do that
nimage santoshada jeevita bekandre adan madri
lot of christians are miserable because they are always judging other people in their mind
aneka christaru besaradindiddare yakandre avara manasinalli adru mathobrana teerpu martare
you don't have to open your mouth to judge
someone mathobrana teerpu madbekandre bai tere avashyakate
illa judging is an inward thing
teerpu maduvantadu olaginadu
you can keep your mouth shut and be the biggest judger of others
ನೀವು ನಿಮ್ಮ ಬಾಯನ ಮುಚ್ಚಿಕೊಂಡು ಮತ್ತೊಬ್ಬರನ್ನ ತೀರ್ಪು ಮಾಡುವಂತ ಅತಿ ದೊಡ್ಡ ತೀರ್ಪುಗಾರನಾಗಬಹುದು ನಿಮ್ಮ ಇಡೀ
ಜೀವನದಲ್ಲಿ
ಅದಕ್ಕಾಗಿ ನೀವು ನಿಮ್ಮ ಜೀವಿತದಲ್ಲಿ ಖಿನ್ನತೆಯಿಂದ ಮತ್ತು ಬೇಸರದಿಂದ ಕೂಡಿದಂತ ಕ್ರೈಸ್ತರಾಗಿರುತ್ತೀರಿ ನಾನು ಬಹಳ ಸಂತೋಷದಿಂದಿದ್ದೇನೆ ಯಾಕಂದ್ರೆ ನಾನು ಯಾರನ್ನೂ ತೀರ್ಪು ಮಾಡೋದಿಲ್ಲ ಅನೇಕರೊಟ್ಟಿಗೆ ನಾನು ಒಪ್ಪಿಕೊಳ್ಳೋದಿಲ್ಲ ಯಾಕಂದ್ರೆ ನಾನು ತಪ್ಪಾದ ಬೋಧನೆಯನ್ನು ಬಹಿರಂಗಪಡಿಸುತ್ತೇನೆ ದೇವರ ಸೇವಕನಾಗಿ ನಾನು ಯಾರನ್ನೂ ತೀರ್ಪು ಮಾಡಲಿಕ್ಕಿಲ್ಲ ದೇವರು ಒಬ್ಬ ಮನುಷ್ಯನ ವಿಷಯವಾಗಿ ಸಂತೋಷದಿಂದಿದ್ದಾರಾ ಅಥವಾ ಇಲ್ಲವಾ ಎಂದು ನಿರ್ಧರಿಸಲು ಇಲ್ಲ ನಾನು ಅನೇಕ ಬೋಧಕರ ಬಗ್ಗೆ ಜನ ಕೇಳ್ತಾರೆ ನನಗೆ ನಾನು ಹೇಳ್ತೇನೆ ನಾನು ತೀರ್ಪು ಮಾಡಲಿಕ್ಕಿಲ್ಲ ಇದನ್ನ ಯೇಸು ಮಾಡಿದ್ರು ಎಂಬುದಾಗಿ ಹೇಳ್ತಾರೆ
ಐ ಡೋಂಟ್ ಸೀ ಜೀಸಸ್ ಡೂಯಿಂಗ್ ಥಿಂಗ್ಸ್ ಲೈಕ್
ನಾನು ಯೇಸು ಆ ರೀತಿ ಮಾಡುವುದನ್ನ ನೋಡಿಲ್ಲ ಅಷ್ಟೇ
ಬಿಕಾಸ್ ಜೀಸಸ್ ಸೆಡ್ ಇನ್ ವರ್ಸ್ 12 ಹಿ ಇಸ್ ದಿ ಲೈಟ್ ಆಫ್ ದಿ ವರ್ಲ್ಡ್
12ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ ನಾನು ಲೋಕಕ್ಕೆ ಬೆಳಕು ಅಂತ
ವಿ ಹೋಲ್ಡ್ ಅಪ್ ದಟ್ ಲೈಟ್
ನಾವು ಆ ಬೆಳಕನ್ನು ಹಿಡಿದಿಟ್ಕೋಬೇಕು
ವರ್ಸ್ 44
44ನೇ ವಚನ
ಜೀಸಸ್ ಸೆಡ್
ಯೇಸು ಹೇಳುತ್ತಾರೆ
ಯುವರ್ ಫಾದರ್ ಇಸ್ ದಿ ಡೆವಿಲ್
ನಿಮ್ಮ ತಂದೆಯು ಸೈತಾನನು ಎಂಬುದಾಗಿ
And therefore you will naturally do his desires.
ಸ್ವಾಭಾವಿಕವಾಗಿ ಆತನ ಇಚ್ಛೆಗಳನ್ನೇ ಮಾಡ್ತೀರಿ ನೀವು ಅಂತ ಯೇಸು ಹೇಳ್ತಾರೆ ಅಲ್ಲಿ. ಯೇಸು ಎಷ್ಟು ಬಲವಾಗಿ ಮಾತನಾಡಿದ್ರು ನೋಡಿ.
He turned to certain people who were reading the Bible every day and said your father is the devil.
ಪ್ರತಿನಿತ್ಯ ಸತ್ಯವೇದವನ್ನು ಓದುವಂತ ಕೆಲವರ ಕಡೆಗೆ ಯೇಸು ಹೇಳ್ತಾರೆ ನಿಮ್ಮ ತಂದೆ ಸೈತಾನನು ಎಂಬುದಾಗಿ.
Not only reading the Bible.
ಸತ್ಯವೇದವನ್ನು ಓದೋದು ಮಾತ್ರ
ಅಲ್ಲ. Outwardly they believed in him.
ಹೊರಗಡೆ ಆತನಲ್ಲಿ ನಂಬಿಕೆ ಇಟ್ಟಿದ್ರು.
To whom did he say these words?
ಯೇಸು ಯಾರಿಗೆ ಈ ಮಾತನ್ನು ಹೇಳಿದ್ದು?
Listen carefully.
ಗಮನವಿಟ್ಟು ಕೇಳಿಸಿಕೊಳ್ಳ್ರೆ.
Jesus verse 31 was saying this to those Jews who believed in him.
31ನೇ ವಚನದಲ್ಲಿ ತನ್ನಲ್ಲಿ ನಂಬಿಕೆ ಇಟ್ಟಂತ ಯಹೂದರಿಗೆ ಯೇಸು ಹೇಳಿದ ಈ ಮಾತು.
What did he tell the people who believed in him?
ತನ್ನಲ್ಲಿ ನಂಬಿಕೆ ಇಟ್ಟಂತವರಿಗೆ ಯೇಸು ಏನಂತ ಹೇಳಿದ್ರು?
Their faith was only in their head.
ಅವರ ನಂಬಿಕೆಯು ತಲೆಯಲ್ಲಿ ಮಾತ್ರ ಇತ್ತು.
He says if you remain in my word then you are my disciples verse
31ನೇ ವಚನದಲ್ಲಿ ಯೇಸು ಹೇಳ್ತಾರೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ನನ್ನ ಶಿಷ್ಯರಾಗಿರುತ್ತೀರಿ ಅಂತ.
You know the truth and the truth will make you free.
ನೀವು ಸತ್ಯವನ್ನ ತಿಳಿದುಕೊಳ್ಳುವಿರಿ ಅದು ನಿಮ್ಮನ್ನು ಬಿಡುಗಡೆ ಮಾಡುವುದು. ಅವರೇನಂತ ಉತ್ತರಿಸಿದ್ರು ಗೊತ್ತಾ? ನಾವು ಯಾರಿಗೂ ದಾಸರಾಗಿಲ್ಲ ಅಂತ.
Anybody who speaks to Jesus like
ಯಾರಾದರೂ ಯೇಸುವಿನ ಹತ್ರ ಆ ರೀತಿ ಮಾತನಾಡಿದ್ರೆ
ಯು ಕ್ಯಾನ್ ಬಿ ಪ್ರಿಟಿ ಶೋರ್ ಹಿಸ್ ಫೇತ್ ಇಸ್ ಓನ್ಲಿ
ಅವರ ನಂಬಿಕೆಯು ಕೇವಲ ಬುದ್ಧಿವಂತಿಕೆಯಿಂದ ಕೂಡಿದೆ ಅಂತ ನಿಶ್ಚಯ ಪಡಿಸಿಕೊಳ್ಳಬೇಕು.
ಜಸ್ಟಿಫೈ ದೆಮ್ಸೆಲ್ಫ್ಸ್
ತಮ್ಮನ್ನ ತಾವು ನೀತೀಕರಿಸಿಕೊಳ್ಳುವಂತ ಜನರು
ದೇ ಆರ್ ನಾಟ್ ರಿಯಲಿ ಡಿಸೈಪಲ್ಸ್
ಅವರು ನಿಜವಾಗಿಯೂ ಶಿಷ್ಯಂದರಾಗಿಲ್ಲ.
ದೆನ್ ಜೀಸಸ್ ಎಕ್ಸ್ಪ್ಲೇನ್
ಯೇಸು ವಿವರಿಸುತ್ತಾರೆ
ಕಮಿಟ್ ಸಿನ್ಯೋರಸ್ಲಿ
ನೀವು ಪಾಪ ಮಾಡುವವರಾಗಿದ್ರೆ ದಾಸರು ಎಂಬುದಾಗಿ ಯೇಸು ಹೇಳುತ್ತಾರೆ. ನೀವು ನನ್ನನ್ನು ಕೊಲ್ಲಲು ಪ್ರಯತ್ನ ಮಾಡ್ತಿದ್ದೀರಿ ಯಾರದು 31ನೇ ವಚನ ಆತನಲ್ಲಿ ನಂಬಿಕೆ ಇಟ್ಟಂತ ಯಹೂದ್ಯರು ಇದೊಂದು ವಿಸ್ಮಯ
ಹೌ ಪೀಪಲ್ ಕ್ಯಾನ್ ಬಿಲೀವ್ ಇನ್ ದೇರ್ ಹೆಡ್
ಜನರು ತಮ್ಮ ತಲೆಯಲ್ಲಿ ಮಾತ್ರ ನಂಬಿಕೆ ಹೊಂದಿದ್ದಾರೆ
ಅಗೇನ್ಸ್ಟ್ ಜೀಸಸ್ ಇನ್ ದೇರ್ ಹಾರ್ಟ್
ಹೃದಯದಲ್ಲಿ ಯೇಸುವಿನ ವಿರುದ್ಧವಾಗಿದ್ದಾರೆ
ಮಿಲಿಯನ್ಸ್ ಆಫ್ ಕ್ರಿಶ್ಚಿಯನ್ಸ್ ಲೈಕ್ ದಟ್
ಅನೇಕ ಕ್ರೈಸ್ತರು ಆ ರೀತಿಯಾಗಿದ್ದಾರೆ ಇಂದು
ದೇ ಬಿಲೀವ್ ಇನ್ ದೇರ್ ಹೆಡ್
ತಮ್ಮ ತಲೆಯಲ್ಲಿ ನಂಬುತ್ತಾರೆ
ಬಟ್ ಜೀಸಸ್ ಸೇಸ್ ಟು ದೆಮ್
ಯೇಸು ಅವರು ಹೇಳುತ್ತಾರೆ
ವರ್ಸ್ 44
45ನೇ ವಚನ
ಯುವರ್ ಫಾದರ್ ಇಸ್ ದಿ ಡೆವಿಲ್
ನಿಮ್ಮ ತಂದೆಯು ಸೈತಾನನು
ಹ್ಯಾವ್ ಯು ಹರ್ಡ್ ಪ್ರೀಚರ್ಸ್ ಲೈಕ್ ದಟ್ ಟರ್ನಿಂಗ್ ಅರೌಂಡ್ ಟು ಕ್ರಿಶ್ಚಿಯನ್ಸ್ who believe in Jesus and saying your father is the devil.
ಯೇಸುವನ್ನ ನಂಬಿದಂತ ಜನರ ಕಡೆಗೆ ತಿರುಗಿಕೊಂಡು ನಿಮ್ಮ ತಂದೆ ಸೈತಾನನು ಅಂತ ಹೇಳುವಂತ ಬೋಧಕರನ್ನ ನೋಡಿದ್ದೀರಾ?
The world is full of compromising preachers.
ಈ ಲೋಕವು ರಾಜಿ ಆಗುವಂತ ಬೋಧಕರನ್ನ ಹೊಂದಿದೆ.
They are driving multitudes to hell.
ಅವರು ಅನೇಕರನ್ನ ನರಕಕ್ಕೆ ಕಳುಹಿಸುತ್ತಿದ್ದಾರೆ.
The people who love others tell them the truth.
ಜನರು ಮತ್ತೊಬ್ಬರನ್ನ ಪ್ರೀತಿಸೋದಾದ್ರೆ ಅವರಿಗೆ ಸತ್ಯ ಹೇಳುತ್ತಾರೆ.
Like a doctor who loves you will tell you the truth of what the scan report says.
ನಿಮ್ಮನ್ನ ಪ್ರೀತಿಸುವಂತ ಒಬ್ಬ ವೈದ್ಯನು ಸ್ಕ್ಯಾನ್ ವರದಿ ಏನಂತ ಹೇಳುತ್ತೋ ಅದೇ ರೀತಿ ನಿಮಗೆ ಹೇಳುತ್ತಾನೆ.
Jesus said when you tell a lie remember the devil is the father of that lie.
ನೀವು ಸುಳ್ಳನ್ನು ಹೇಳುವಾಗ ನೆನಪಿಡ್ರಿ ಆ ಸುಳ್ಳಿಗೆ ತಂದೆಯು ಸೈತಾನನಾಗಿದ್ದಾನೆ ಅಂತ ಯೇಸು ಹೇಳುತ್ತಾರೆ. 44ನೇ ವಚನ.
See this is what made people mad at Jesus. They wanted to kill.
ಜನರು ಯೇಸುವಿನ ಮೇಲೆ ಕೋಪಗೊಳ್ಳಲು ಇದೇ ಕಾರಣ ಆಯಿತು. ಅದಕ್ಕಾಗಿ ಆತನನ್ನು ಕೊಲ್ಲಲು ಪ್ರಯತ್ನಿಸಿದರು.
Don't want people to be mad at them. They just want to increase their popularity so they don't say such.
ಬೋಧಕರಿಗೆ ಜನರು ತಮ್ಮ ಮೇಲೆ ಕೋಪ ಮಾಡಿಕೊಳ್ಳೋದು ಇಷ್ಟ ಇಲ್ಲ. ಅವರಿಗೆ ಜನಪ್ರಿಯತೆ ಬೇಕಿತ್ತು. ಅದಕ್ಕಾಗಿ ಇಂತ ಮಾತು ಹೇಳೋದಿಲ್ಲ ಅವರು.
So many of God's people are being led astray.
ಅದಕ್ಕಾಗಿ ಅನೇಕ ದೇವರ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ.
You don't have to listen to those preachers. Just read the Bible.
ನೀವು ಅಂತಹ ಬೋಧಕರಿಂದ ಕೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸತ್ಯವೇದ ಓದ್ರಿ ಅಷ್ಟೇ.
John chapter 9.
ಯೋಹಾನ 9ನೇ ಅಧ್ಯಾಯ
verse 5. Jesus
5ನೇ ವಚನ ಯೇಸು ಹೇಳ್ತಾರೆ.
I'm not going to be the light of the world always.
ನಾನು ಯಾವಾಗಲೂ ಲೋಕಕ್ಕೆ ಬೆಳಕಾಗಿರೋದಿಲ್ಲ.
While I'm in the world, I'm the light of the world.
ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿರುತ್ತೇನೆ.
What happens after he leaves the world?
ನಂತರ ಏನಾಗ್ತಿತ್ತು? ಯೇಸು ಲೋಕವನ್ನ ಬಿಟ್ಟು ಹೋಗಲಿದ್ದರು.
He's left the world now.
ಈಗ ಲೋಕವನ್ನ ಬಿಟ್ಟಿದ್ದಾರೆ ಯೇಸು.
Said that in John 17, I'm no longer in this world.
ಯೋಹಾನ 17ರಲ್ಲಿ ಯೇಸು ಹೇಳಿದ್ದಾರೆ, ಇನ್ನು ಮುಂದೆ ನಾನು ಲೋಕದಲ್ಲಿರೋದಿಲ್ಲ ಅಂತ.
He's in the world in his spirit.
ಆತ್ಮದ ರೂಪದಲ್ಲಿ ಯೇಸು ಲೋಕದಲ್ಲಿದ್ದಾರೆ.
But he is invisible.
ಆದರೆ ಅದೃಶ್ಯವಾಗಿ.
Whereas light is a visible thing.
ಬೆಳಕು ಯಾವಾಗಲೂ ಕಾಣಿಸುವಂತದ್ದಾಗಿದೆ.
No such thing as invisible light.
ಕಾಣದೇ ಇರುವಂತ ಬೆಳಕು ಅಂತ ಎಲ್ಲೂ ಇಲ್ಲ.
He was not talking about invisible light.
ಅದೃಶ್ಯದ ಬೆಳಕಿನ ಬಗ್ಗೆ ಯೇಸು ಮಾತನಾಡುತ್ತಾ ಇಲ್ಲ.
He was talking about a visible light that people could see.
ಜನರು ನೋಡಲು ಶಕ್ತರಾಗಿರುವಂತ ಬೆಳಕಿನ ಬಗ್ಗೆ ಯೇಸು ಮಾತನಾಡುತ್ತಿದ್ದಾರೆ.
While I'm in the world, I'm the light.
ಲೋಕದಲ್ಲಿರುವಾಗ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಯೇಸು ಹೇಳಿದ್ದಾರೆ. ಈಗ ಯೇಸು ಹೋಗಿದ್ದಾರೆ.
He's the light of the world now.
ಈಗ ಲೋಕಕ್ಕೆ ಬೆಳಕಾರು?
According to Matthew chapter 5.
ಮತ್ತಾಯ 5ನೇ ಅಧ್ಯಾಯ ಪ್ರಕಾರ 14ನೇ ವಚನ.
He said to his disciples, "You are the light of the world."
ಯೇಸು ತನ್ನ ಶಿಷ್ಯಂದರಿಗೆ ಹೇಳಿದ್ರು, ನೀವು ಲೋಕಕ್ಕೆ ಬೆಳಕು ಅಂತ. ಯಾರಾದರೂ ನನ್ನನ್ನ ಕೇಳುವಾಗ ಯಾರು ಲೋಕಕ್ಕೆ ಬೆಳಕು ಅಂತ, ನಾನು ಅಂತ ಹೇಳ್ತೇನೆ ಅವರಿಗೆ. ಆಗ ಜನರು ಯೋಚಿಸುತ್ತಾರೆ, ಇವನು ಎಂತ ಗರ್ವಿಯಾಗಿದ್ದಾನೆ, ತಾನು ಲೋಕಕ್ಕೆ ಬೆಳಕಂತ ಹೇಳ್ತಾನಲ್ಲ ಅಂತ. ನಾನು ಯೇಸು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಅಷ್ಟೇ.
14 Jesus told me.
ಮತ್ತಾಯ 5:14ರಲ್ಲಿ ಯೇಸು ನಂಗೆ ಹೇಳಿದ್ದಾರೆ,
ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್.
ನೀವು ಲೋಕಕ್ಕೆ ಬೆಳಕು ಅಂತ.
What shall I say, a lie?
ನಾನು ಸುಳ್ಳನ್ನು ಹೇಳಬೇಕಾಗಾದ್ರೆ?
Is Jesus the light of the world?
ಯೇಸು ಲೋಕಕ್ಕೆ ಬೆಳಕ?
Sure.
ನಿಶ್ಚಯವಾಗಿ.
But it is Jesus in me.
ಆದರೆ ಯೇಸು ನನ್ನೊಳಗಿದ್ದಾಗ ಮಾತ್ರ.
Not I by myself.
ನಾನಾಗೆ ಬೆಳಕನ್ನು ಹೊಂದಿಸಲಿಕ್ಕೆ ಆಗೋಲ್ಲ.
By myself I'm darkness.
ನಾನಾಗೆ ನಾನು ಕತ್ತಲಾಗಿದ್ದೇನೆ ಅಷ್ಟೇ.
But if Christ is in me.
ಕ್ರಿಸ್ತನು ನನ್ನಲ್ಲಿರುವಾಗ.
Filled with the Holy Spirit.
ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ.
The oil of the Holy Spirit is burning a fire.
ಪವಿತ್ರಾತ್ಮನ ಎಣ್ಣೆಯು ನನ್ನಲ್ಲಿ ಅಗ್ನಿಯನ್ನು ಹೊತ್ತಿ ಉರಿಯುವಂತ ಮಾಡಿದಾಗ.
The Holy Spirit and fire.
ನಾನು ಪವಿತ್ರಾತ್ಮನಲ್ಲಿ ಮತ್ತು ಆತನ ಅಗ್ನಿಯಲ್ಲಿ ಸ್ನಾನ ಹೊಂದಿದಾಗ.
In those days the only light they had was fire.
ಆಗಿನ ಕಾಲದಲ್ಲಿ ಬೆಳಕು ಯಾವ್ದಪ್ಪ ಅಂತಂದ್ರೆ ಅದು ಬೆಂಕಿ.
There was no electric light those days.
ವಿದ್ಯುತ್ ಬೆಳಕು ಅಂತಿರಲಿಲ್ಲ ಆಗ.
So if I'm on fire,
ನಾನು ಅಗ್ನಿಯಲ್ಲಿರುವಾಗ,
because Jesus is in me,
ಯಾಕಂದ್ರೆ ಯೇಸು ನನ್ನೊಳಗಿರ್ತಾರೆ,
fill me with the Holy Spirit,
ಆಗ ಯೇಸು ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸಲ್ಪಡುತ್ತಾರೆ.
Matthew 5:14 is fulfilled. I am the light of the world.
ಆಗ ಮತ್ತಾಯ 5:14ರ ವಚನ ನನ್ನಲ್ಲಿ ನೆರವೇರುತ್ತೆ, ನಾನು ಲೋಕಕ್ಕೆ
ಬೆಳಕಾಗಿದ್ದೇನೆ.
ಅದನ್ನ ನೀವು ನೆನಪಿಡಬೇಕು.
And then I want to show you.
ನಂತರ ನಿಮಗೆ ತೋರಿಸುತ್ತೇನೆ.
John chapter 10.
ಯೋಹಾನ 10ನೇ ಅಧ್ಯಾಯ.
Jesus said.
ಯೇಸು ಹೇಳುತ್ತಾರೆ,
He has come to give us life. And life.
ನಂತರ 10ನೇ ವಚನದಲ್ಲಿ ಯೇಸು ನಮಗೆ ಜೀವವನ್ನ ಕೊಡಲು ಮತ್ತು ಅದನ್ನು ಸಮೃದ್ಧಿಯಾಗಿರುವಂತೆ ಮಾಡಲು ಬಂದರು. ಜೀವದಲ್ಲಿ ಸಂತೋಷ ಪಡಬೇಡ್ರಿ.
Jesus came to give us abundant life.
ಯೇಸು ನಮಗೆ ಸಮೃದ್ಧಿ ಜೀವನ ಕೊಡಲು ಬಂದರು. ಅದರ ಅರ್ಥ ಏನು?
You go to a hospital and you see a man with tubes in his mouth and nose and stomach and drip going through his veins.
ನೀವು ಒಂದು ಆಸ್ಪತ್ರೆಗೆ ಹೋಗ್ತೀರಾ, ಅಲ್ಲಿ ಒಬ್ಬ ವ್ಯಕ್ತಿಗೆ ಬಾಯಿ ಮೂಗು ಮತ್ತು ಹೊಟ್ಟೆಗೆ ಟ್ಯೂಬ್ ಅನ್ನ ಅಳವಡಿಸಿರುತ್ತಾರೆ, ನಾಡಿಯ ಮುಖಾಂತರ ಆತನಿಗೆ ಆಹಾರ ಕೊಡ್ತಿರ್ತಾರೆ. ಆತನು ಏನನ್ನು ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ, ಉಸಿರಾಟ ಮಾತ್ರ ಆಡ್ತಿರ್ತಾನೆ.
And I ask you,
ನಾನು ನಿಮಗೆ ಕೇಳ್ತೇನೆ,
has he got life?
ಆತನಿಗೆ ಜೀವ ಇದೆಯಾ?
Yeah, sure.
ನಿಶ್ಚಯವಾಗಿ.
He's not dead.
ಸತ್ತಿಲ್ಲ ಏನ.
And now you see another picture.
ಈಗ ಮತ್ತೊಂದು ಚಿತ್ರಣ ನೋಡ್ರಿ.
A young fellow playing football on a football field.
ಒಬ್ಬ ಯೌವನಸ್ಥನು ಮೈದಾನದಲ್ಲಿ ಕಾಲ್ಚೆಂಡನ್ನು ಆಡ್ತಿರ್ತಾನೆ.
Has he got life?
ಆತನಿಗೆ ಜೀವ ಇದೆಯಾ?
Oh yeah.
ಖಂಡಿತವಾಗಿ.
But there's a lot of difference.
ಆದರೆ ಅಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ.
One is life and the other is abundant life.
ಒಬ್ಬನಿಗೆ ಜೀವ ಇದೆ, ಮತ್ತೊಬ್ಬನಿಗೆ ಅದು ಸಮೃದ್ಧಿಯಾಗಿದೆ. ಕೆಲವು ಕ್ರೈಸ್ತರು,
most Christians,
ಅನೇಕ ಕ್ರೈಸ್ತರು,
like this fellow on the hospital bed.
ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿರುವ ರೋಗಿ ರೀತಿಯಲ್ಲಿ ಇರ್ತಾರೆ. ಅವರು ಜೀವಂತವಾಗಿರ್ತಾರೆ.
They need to be pumped up every Sunday.
ಆದರೆ ಪ್ರತಿ ಭಾನುವಾರ ಅವರಿಗೆ ಏನಾದರೂ ತುಂಬುತ್ತಾ ಇರಬೇಕು.
They need this drip.
ಅವರಿಗೆ ನಾಡಿ ಮುಖಾಂತರ ಆಹಾರವನ್ನು ಒದಗಿಸ್ತಿರಬೇಕು.
Otherwise they'll die.
ಇಲ್ಲಾಂದ್ರೆ ಸತ್ತೋಗ್ಬಿಡ್ತಾರೆ.
The Lord does not us to live.
ಕರ್ತನು ನಾವು ರೀತಿ ಜೀವಿಸಬೇಕು ಅಂತ ಬಯಸೋದಿಲ್ಲ.
He wants us to be like those young fellows playing on the football field.
ಮೈದಾನದಲ್ಲಿ ಆಡುತ್ತಿರುವಂತ ಯೌವನಸ್ಥನ ರೀತಿಯಲ್ಲಿ ನಾವು ಇರಬೇಕು ಅಂತ ದೇವರು ಬಯಸುತ್ತಾರೆ. ಪೂರ್ತಿ ಬಲ ಮತ್ತು ಲವಲವಿಕೆಯಿಂದ ದೇವರಿಗಾಗಿ ಜೀವಿಸುತ್ತಿರಬೇಕು.
He came to give us abundance.
ಸಮೃದ್ಧಿ ಜೀವ ಕೊಡಲು ಯೇಸು ಬಂದರು.
Just like I could not get life, I cannot get abundance.
ಅದು ಯಾವ ತರ ಅಂದ್ರೆ ನಾನು ಜೀವವನ್ನ ಪಡೆದುಕೊಳ್ಳದೆ ಸಮೃದ್ಧಿ ಜೀವ ಪಡೆದುಕೊಳ್ಳಲು ಆಗುವುದಿಲ್ಲ.
Jesus gave me life.
ಯೇಸು ನನಗೆ ಜೀವ ಕೊಟ್ಟಿದ್ದಾರೆ.
He is the one who gives abundant life too.
ಆತನೇ ನನಗೆ ಸಮೃದ್ಧಿ ಜೀವ ಕೊಡಲು ಬಯಸುತ್ತಾರೆ.
So we see here.
ಇಲ್ಲಿ ನಾವು ನೋಡುತ್ತೇವೆ.
The other alternative is to submit to the thief, the devil.
ಮತ್ತೊಂದು ಪರ್ಯಾಯ ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಸೈತಾನನಿಗೆ ಅಂದ್ರೆ ಕಳ್ಳನಿಗೆ ಅಧೀನವಾಗುವಂತದ್ದು.
The thief has come only to steal away all your
ಕಳ್ಳನು ನಿಮ್ಮ ಜೀವವನ್ನ ಕಸಿದುಕೊಳ್ಳಲು ಬಂದನು.
Finally to kill you.
ಕೊನೆಯದಾಗಿ ನಿಮ್ಮನ್ನ ಸಾಯಿಸುತ್ತಾನೆ.
And to destroy you.
ನಿಮ್ಮನ್ನು ನಾಶ ಮಾಡುತ್ತಾನೆ.
So remember that.
ಇದನ್ನ ನೆನಪಿಡ್ರಿ.
In John chapter 11.
ಯೋಹಾನ 11ನೇ ಅಧ್ಯಾಯದಲ್ಲಿ
you read of Lazarus being sick.
ಲಾಜರ್ ಅನ್ನು ಅಸ್ವಸ್ಥಗೊಂಡಿದ್ದನ್ನು ಓದ್ತೀರಿ.
And they sent a message to Jesus saying, the one whom you love is sick.
ಯೇಸುವಿಗೆ ಸಂದೇಶ ಕಳುಸ್ತಾರೆ, ನೀನು ಪ್ರೀತಿಸುವಂತವನು ಅಸ್ವಸ್ಥಗೊಂಡಿದ್ದಾನಂತ.
And here Jesus says, this sickness is not unto death, but the Son of God may be glorified.
ನಂತರ ಯೇಸು ಹೇಳುತ್ತಾರೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವರಿಗೆ ಮಹಿಮೆ ಉಂಟಾಗುವುದಕ್ಕೋಸ್ಕರ ಬಂದದ್ದು.
These amazing words.
ಈ ವಿಸ್ಮಯಕಾರಿ ಮಾತನ್ನ ಕೇಳಿಸಿಕೊಳ್ಳಿ. 5 ಮತ್ತು 6ನೇ ವಚನ.
Jesus loved Martha and her sister Mary and Lazarus.
ಯೇಸುವಿಗೆ ಮಾರ್ಥಾಳಲ್ಲಿಯೂ ಆಕೆಯ ತಂಗಿಯಾದ ಮರಿಯಳಲ್ಲಿಯೂ ಲಾಜಾರನಲ್ಲಿಯೂ ಪ್ರೀತಿ ಇತ್ತು ಎಂಬುದಾಗಿ.
We think the next verse should be, therefore he rushed to see.
ನಂತರ ನಾವು ಮುಂದಿನ ವಚನ ಯೋಚಿಸಬಹುದು, ಯೇಸು ಆತನನ್ನು ನೋಡಲಿಕ್ಕೆ ಓಡಿ ಹೋದ್ರು ಅಂತ. ಇಲ್ಲ,
this is therefore.
ಇಲ್ಲಿ ಹೇಳುತ್ತೆ, ಆದರೂ
when he heard that ಲಾಜರನು
ಅಸ್ವಸ್ಥನಾಗಿದ್ದಾನೆಂದು ಯೇಸುವಿನ ಕಿವಿಗೆ ಬಿದ್ದಾಗ ಎರಡು ದಿನ ತಾನಿದ್ದ ಸ್ಥಳದಲ್ಲಿ ಯೇಸು ಉಳ್ಕೊಂಡ್ರು. ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು,
ಡಿಫ್ರೆಂಟ್ ಫ್ರಮ್ ಅ ಹ್ಯೂಮನ್ ವೇ ಆಫ್ ಥಿಂಕಿಂಗ್.
ಮನುಷ್ಯನು ಯೋಚಿಸುವ ಮಾರ್ಗಕ್ಕಿಂತ ಇದು ವ್ಯತ್ಯಾಸವಾಗಿದೆ.
ಜೀಸಸ್ ವಾಸ್ ಸೋ ಡಿಫ್ರೆಂಟ್ ಇನ್ ಹಿಸ್ ಥಿಂಕಿಂಗ್ ಫ್ರಮ್.
ಯೇಸು ತಮ್ಮ ಯೋಚನೆಯಲ್ಲಿ ಮನುಷ್ಯರ ಯೋಚನೆಗಿಂತ ಬಹಳ ವ್ಯತ್ಯಾಸವಾಗಿದ್ದರು.
ವಿ ಯೂಸ್ ಅವರ್ ಕಾಮನ್ ಸೆನ್ಸ್ ಅಂಡ್ ರನ್.
ನಾವು ನಮ್ಮ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ಓಡೋಗ್ತೇವೆ. ಯೇಸು ಇಲ್ಲ ಅಂತ ಹೇಳಿದ್ರು.
ವೈ?
ಯಾಕೆ?
ಬಿಕಾಸ್ he listened to the prompting of the father.
ಪವಿತ್ರಾತ್ಮನ ಮಾತನ್ನ ಯೇಸು ಕೇಳಿಸಿಕೊಳ್ತಿದ್ರು. ತಂದೆ,
shall I go?
ನಾನು ಹೋಗಬಹುದಾ?
No, not yet.
ಈಗಲಲ್ಲ ಅಂತ ತಂದೆ ಹೇಳಿದ್ರು. ಆತನ ಅಸ್ವಸ್ಥನಾಗಿದ್ದಾನೆ, ಪರವಾಗಿಲ್ಲ, ಈಗಲೇ ಬೇಡ ಅಂತ ತಂದೆ ಹೇಳಿದ್ರು. ಯೇಸು ಸರಿ ಅಂತ ಹೇಳಿದ್ರು. ಆ ರೀತಿ ಯೇಸು ಜೀವಿಸಿದ್ದು.
Other people would have said, Lord, he's sick, let's go.
ಜನರು ಹೇಳ್ತಾ ಇದ್ರು ಆಗ, ಅವನು ಅಸ್ವಸ್ಥನಾಗಿದ್ದಾನೆ ಹೋಗೋಣ ಅಂತ. ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ರಿ, ನಾನು ಇಲ್ಲ ಉಳ್ಕೊಳ್ತೀನಿ, ನಾನು ಹೋಗೋದಿಲ್ಲ ಅಂತ ಯೇಸು ಹೇಳಿದ್ರು. ಒಬ್ಬ ದೈವಿಕ ಮನುಷ್ಯನ ಗುರುತಿದ್ದು. ಆತನು ಕೇಳಿಸಿಕೊಳ್ಳುತ್ತಾನೆ ತಂದೆಯಿಂದ.
ಯುನೋ ಸೋ ಮಚ್ ಕೆನ್ ಬಿ ಸೇವ್ಡ್ ಇನ್ ಯುವರ್ ಲೈಫ್ ಇಫ್ ಯು ಲಿಸನ್.
ನೀವು ತಂದೆಯಿಂದ ಕೇಳಿಸಿಕೊಂಡಾಗ ಕಾಪಾಡಲ್ಪಡಬಹುದು ಅನೇಕ ರೀತಿಯಲ್ಲಿ.
ಸೊ ಜೀಸಸ್ ವೆಂಟ್ ಫೈನಲಿ.
ಯೇಸು ಕೊನೆದಾಗ ಹೋದ್ರಲ್ಲಿಗೆ
ಬೈ ಟೈಮ್ ಲಾಜರಸ್ ಹ್ಯಾಡ್ ಡೈಡ್.
ಆ ಸಮಯದಲ್ಲಿ ಲಾಜರನು ಸತ್ತು ಹೋಗಿದ್ದನು.
And he raised him.
ನಂತರ ಯೇಸು ಸತ್ತದ್ರಿಂದ ಆತನನ್ನ
ಎಬ್ಬಿಸಿದರು. That's a greater thing than if he had gone few days earlier and healed.
ಕೆಲವು ದಿನಗಳ ಮುಂಚೆನೆ ಹೋಗಿ ಆತನನ್ನ ಸ್ವಸ್ಥಪಡಿಸಿದ್ರೆ ದೊಡ್ಡ ಸಂಗತಿ ಆಗ್ತಿತ್ತು.
Whenever the Lord delays in answering your prayer.
ನಿಮ್ಮ ಪ್ರಾರ್ಥನೆಗಳಿಗೆ ಕರ್ತನು ಉತ್ತರ ಕೊಡೋದರಲ್ಲಿ ತಡ ಆಗಿದ್ರೆ,
you can be sure it's something better he has in store for you.
ನೀವು ನಿಶ್ಚಯ ಪಡಿಸ್ಕೋಬೇಕು, ನಿಮಗಾಗಿ ದೇವರು ಉತ್ತಮವಾದದ್ದನ್ನು ಇಟ್ಟಿದ್ದಾನೆ ಅಂತ.
If he answers immediately, it will be a lesser miracle.
ತಕ್ಷಣಕ್ಕೆ ನಿಮಗೆ ಕರ್ತನು ಉತ್ತರ ಕೊಟ್ಬಿಟ್ರೆ ಕಡಿಮೆ ಅದ್ಭುತ ಕಾರ್ಯ ಆಗುತ್ತೆ.
He answers later so that you can have a greater miracle.
ತಡವಾಗಿ ಉತ್ತರ ಕೊಡೋದ್ರಿಂದ ಅದು ದೊಡ್ಡ ಅದ್ಭುತ ಕಾರ್ಯವಾಗಿ ಹೊರಹೊಮ್ಮತ್ತೆ.
ಓಕೆ, ನೌ ಐ ಟೋಲ್ಡ್ ಯು ದಟ್ ಜೀಸಸ್ ಆಲ್ವೇಸ್ ಡಿಡ್ ಮಿರಕಲ್ಸ್ ಇನ್ ಕೋಆಪರೇಷನ್.
ನಾನು ನಿಮಗೆ ಆಗ್ಲೇ ಹೇಳಿದೆ, ಯೇಸು ಮತ್ತೊಬ್ಬರೊಟ್ಟಿಗಿನ ಸಹಕಾರದೊಂದಿಗೆ ಮಹತ್ವ
ಮಾಡುತ್ತಾರೆ.
ಲಾಜರನನ್ನ ಸತ್ತದ್ರಿಂದ ಎಬ್ಬಿಸಿದಂತ ವಿಷಯದಲ್ಲಿ ನೋಡುವಾಗ
ಯೂಸ್ ದ ಹೆಲ್ಪ್ ಆಫ್ ದಿ ಅದರ್ಸ್.
ಮತ್ತೊಬ್ಬರನ್ನ ಉಪಯೋಗಿಸಿಕೊಂಡ್ರೆ ಯೇಸು ನಿಶ್ಚಯವಾಗಿ.
ವೆನ್ ಹಿ ವೆಂಟ್ ದೇರ್,
ಅಲ್ಲಿ ಹೋದಾಗ
ಹಿ ಸೇಡ್, ಓಕೆ ಫಸ್ಟ್ ಆಫ್ ಆಲ್ ದ ಸ್ಟೋನ್ ಹಸ್ ಗಾಟ್ ಟು ಬಿ ರೋಲ್ಡ್ ಅವೇ.
ಯೇಸು ಹೇಳುತ್ತಾರೆ, ಆ ಕಲ್ಲನ್ನ ತೆಗೆದು ಹಾಕ್ರಿ ಅಂತ.
ವರ್ಸ್ 38
38 ಮತ್ತು 39ನೇ ವಚನ.
ಹಿ ಕುಡ್ ಹ್ಯಾವ್ ಸೆಡ್ ಸ್ಟೋನ್ ರೋಲ್ ಅವೇ.
ಯೇಸು ಹೇಳಬಹುದಾಗಿತ್ತಲ್ವಾ ಕಲ್ಲು ತೆಗೆಯಲ್ಪಡಲಿ ಅಂತ.
ಯು ಥಿಂಕ್ ದ ಸ್ಟೋನ್ ವುಡ್ ಹ್ಯಾವ್ ಮೂವ್?
ಕಲ್ಲು ತೆಗೆಯಲ್ಪಡ್ತಿತ್ತ?
ಶೂರ್,
ನಿಶ್ಚಯವಾಗಿ.
ಹಿ ಹೂ ಕ್ರಿಯೇಟೆಡ್ ದ ಸ್ಟಾರ್ಸ್ ಫ್ರಮ್
ನಕ್ಷತ್ರವನ್ನ ಉಂಟು ಮಾಡಿದ ತನಗಿದ ಯಾವ ಲೆಕ್ಕ?
ವಾಟ್ ಇಸ್ ದ ಪ್ರಾಬ್ಲಮ್ ಟು ಗೆಟ್ ಅ ಸ್ಟೋನ್ ಔಟ್ ಆಫ್ ದ ವೇ?
ಕಲ್ಲು ತೆಗೆಯಲ್ಪಡೋದು ಯಾವ ದೊಡ್ಡ ವಿಷಯ?
ಬಟ್ that is something man can do.
ಆದರೆ ಇದು ಮನುಷ್ಯನು ಮಾಡಬಹುದಂತದ್ದಾಗಿತ್ತು.
You do that.
ಯೇಸು ಹೇಳ್ತಾರೆ ಇದು ನೀವು ಮಾಡ್ರಿ ಅಂತ.
In God doesn't do miracles for things that we can do.
ನಾವು ಮಾಡುವಂತ ಸಂಗತಿಯನ್ನೇ ದೇವರು ಮಹತ್ಕಾರ್ಯ ಮಾಡೋದಿಲ್ಲ.
If I can catch a train from here to Madras, why should I ask the Lord to lift me supernaturally and take me to Madras?
ನಾನು ಇಲ್ಲಿಂದ ಮದ್ರಾಸ್ಗೆ ರೈಲು ಹಿಡಿಬೇಕಂತಂದ್ರೆ ಯಾಕೆ ನಾನು ಕರ್ತನನ್ನ ಕೇಳಬೇಕು ನನ್ನನ್ನ ದೈವಿಕ ಶಕ್ತಿಯಿಂದ ನೇರವಾಗಲ್ಲ ಎತ್ತಿ ಹಾಕು ಅಂತ?
If you can take a medicine and be healed, why should you ask the Lord to heal?
ನಿಮಗೆ ಮಾತ್ರ ಇರಬೇಕಾದ್ರೆ ಸ್ವಸ್ಥ ಹೊಂದಬೇಕಂದ್ರೆ ಯಾಕೆ ಕರ್ತನನ್ನ ಸ್ವಸ್ಥ ಮಾಡೋದು ಕೇಳಬೇಕು? ಜನರ ಮೂಢತನ ಇದು.
ವಾಟ್ ಮ್ಯಾನ್ ಕ್ಯಾನ್ ಡೂ ದೇ ಆರ್ ಆಸ್ಕಿಂಗ್ ಗಾಡ್.
ಮನುಷ್ಯರು ಮಾಡಬಹುದಾದಂತದ್ದನ್ನೇ ದೇವರು ಮಾಡಲಿ ಅಂತ
ಕೇಳುತ್ತಾರೆ.
ಮನುಷ್ಯರು ಮಾಡಲು ಅಶಕ್ತವಾಗಿರುವಂತದ್ದನ್ನ ಮಾಡುವಂತೆ ದೇವರಲ್ಲಿ ಕೇಳಬೇಕು. ನೀವು ಕಲ್ಲನ್ನು ತೆಗೆಯಬಹುದು, ತೆಗೆರಿ ಅಂತ
ಹೇಳಿದ್ರು.
ಅದು ಕಷ್ಟನಾ?
ನಾಟ್ ಈಸಿ ಟು ರೋಲ್ ಅವೇ ದಟ್ ಹೆವಿ ಸ್ಟೋನ್.
ಆ ಬಲವಾದ ಕಲ್ಲನ್ನು ತೆಗೆಯೋದು ಸುಲಭ ಅಲ್ಲ.
ಕ್ಯಾನ್ ಬಿ ಡನ್.
ಆದ್ರೆ ಅದಾಗಬಹುದು.
ದೇ ರೋಲ್ಡ್ ಇಟ್ ಅವೇ.
ಅದನ್ನ ತೆಗೆದ್ರು.
ಅಂಡ್ ದೆನ್ Jesus did the difficult part, raising him.
ನಂತರ ಯೇಸು ಲಾಜರನನ್ನ ಸತ್ತದರಿಂದ ಎಬ್ಬಿಸಿದಂತ ಕಠಿಣ ಕಾರ್ಯ ಮಾಡಿದ.
He came bound hand and foot with wrappings, verse 44.
44ನೇ ವಚನದಲ್ಲಿದೆ ಆತನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು ಅಂತ.
Does Jesus have to give another command, wrappings disappear?
ಯೇಸು ಅಲ್ಲಿ ಮತ್ತೊಂದು ಆಜ್ಞೆ ಹೊರಡಿಸಬೇಕಿತ್ತ ಅದು ಬಿಚ್ಚಲ್ಪಟ್ಟು ಕಾಣದಾಗೋಗ್ಲಿ ಅಂತ? ಇಲ್ಲ, ಅದನ್ನ ಮನುಷ್ಯ ಮಾಡಲಿ ಅಂತ ಯೇಸು. ನಂತರ ಯೇಸು ಅವರಿಗೆ
you can do this part, unbind him.
ಈ ಭಾಗವನ್ನ ನೀವು ಮಾಡ್ರಿ, ಆತನನ್ನ ಬಿಚ್ಚಿರಿ ಅಂತ.
The great lesson for us.
ಇಲ್ಲಿ ದೊಡ್ಡ ಪಾಠ ನಮಗಿದೆ ಕಲಿಯಲು.
Don't ask the Lord to do things which you can do.
ನೀವಾಗಿಯೇ ಮಾಡಿಕೊಳ್ಳಬಹುದಾದಂತಹ ಸಂಗತಿಗಳನ್ನು ಮಾಡುವಂತೆ ಕರ್ತನಲ್ಲಿ ಕೇಳಬೇಕು.
ಲಾರ್ಡ್ ವಿಲ್ ಡೂ ದ ಡಿಫಿಕಲ್ ಪಾರ್ಟ್ ವಿಚ್ ಇಸ್ 99%.
ಶೇಕಡ 99% ಭಾಗ ಅಂದ್ರೆ ಕಠಿಣ ಭಾಗ ದೇವರು ಮಾಡ್ತಾರೆ.
ಹಿ ಆಸ್ಕ್ ಯು ಟು ಡೂ ದ 1%.
ಶೇಕಡ 1%ರಷ್ಟು ಭಾಗವನ್ನು ಮಾತ್ರ ಮಾಡುವಂತೆ ದೇವರು ನಿಮಗೆ ಹೇಳ್ತಾರೆ.
Here we see the way the Lord did all his
ಇಲ್ಲಿ ನಾವು ದೇವರು ಮಾಡುವಂತಹ ಮಹತ್ ಕಾರ್ಯದ ವಿಧವನ್ನ ನೋಡಬಹುದಾಗಿದೆ. ನಮಗಾಗಿ ಯೇಸು ಕೆಲವೊಂದಿಷ್ಟು ಪಾಠಗಳನ್ನು ಕಲಿಸುತ್ತಿದ್ದಾರೆ ಇಲ್ಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.